ನಿಮ್ಮ ವಿರಾಮದ ಓದಿಗೆ ಎನ್ನುತ್ತಾ ಸಂದೇಶವೊಂದು ಮೊಬೈಲಿಗೆ ಒತ್ತರಿಸಿಕೊಂಡು ಬಂತು. ಮಿತ್ರರೊಬ್ಬರು ಬಿಡುವಿನ ಕಾಲದಲ್ಲಿ ಕೈಗೊಂಡಿದ್ದ ತಮ್ಮ ಚಾರಣದ ಅನುಭವಗಳನ್ನು ಬರೆದುಕೊಂಡಿದ್ದರು. ಮಾತ್ರವಲ್ಲ, ರಜಾ ದಿನಗಳಲ್ಲಿ ಹತ್ತಿರದ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಚಾರಣ ಮಾಡಬಹುದು ಎಂಬ ಮಾಹಿತಿಯನ್ನು ಅವರ ಬರಹ ಒಳಗೊಂಡಿತ್ತು. ಇದನ್ನೆಲ್ಲ ಓದುತ್ತಿದ್ದಂತೆ ವಿರಾಮ, ಬಿಡುವು, ರಜಾ ದಿನ ಇತ್ಯಾದಿಗಳ ಬಗ್ಗೆ ಮನಸ್ಸು ಮಥಿಸುವುದಕ್ಕೆ ಪ್ರಾರಂಭಿಸಿತು. ಏನು ವಿರಾಮವೆಂದರೆ? ಆರಾಮದಿಂದಿರುವುದು ವಿರಾಮವೇ? ಅದೊಂದು ರೀತಿಯ ವಿಶ್ರಾಂತಿಯೇ? ಕೆಲಸಗಳ ನಡುವಿನ ಸಂದಿಗೊಂದಿಗಳನ್ನು ಬಿಡುವು ಎನ್ನಬಹುದೇ? ವಿಶ್ರಾಂತಿ ಬಿಡುವುಗಳಲ್ಲಿ ವ್ಯತ್ಯಾಸ ಉಂಟೆ? ಹಾಗಾದರೆ ರಜಾ ದಿನವನ್ನು ಏನೆಂದು ಕರೆಯಬಹುದು? ಬಿಡುಗಡೆ ಎನ್ನೋಣವೇ? ನಿವೃತ್ತಿಯನ್ನು ವಿರಾಮದ ಸಾಲಿಗೆ ಸೇರಿಸಬಹುದೇ? ಯಾಕೆ ಬಯಸುತ್ತದೆ ಮನಸ್ಸು ವಿರಾಮವನ್ನು? ಏನನ್ನು ಮಾಡಬೇಕೆಂದು ಬಯಕೆಯಾಗುತ್ತದೆ ವಿರಾಮದ ಸಮಯದಲ್ಲಿ? ವಿರಾಮ ಇಲ್ಲದಿದ್ದರೆ ಸಮಸ್ಯೆಯೇ? ವಿರಾಮವೇ ಹೆಚ್ಚಾದರೆ ಅದೂ ಸಮಸ್ಯೆಯಲ್ಲವೇ? ಅಂತೂ ತುದಿ ಮೊದಲಿಲ್ಲದ ಜಿಜ್ಞಾಸೆಗಳ ಸುಳಿಯಲ್ಲಿ ಸಿಲುಕಿತ್ತು ಮನಸ್ಸು. ಈ ಎಲ್ಲ ಪ್ರಶ್ನೆಗಳಿಗೊಂದು ವಿರಾಮ ಹಾಕಬೇಕಲ್ಲ? ಈ ಪ್ರಶ್ನೆಗಳು ಸುರುಳಿಯಿಂದ ಬಿಡುಗಡೆಗೋ ಎಂಬಂತೆ ಒಂದಿಷ್ಟು ಜನರನ್ನು ಸುಮ್ಮನೆ ಕೇಳುತ್ತಿದ್ದೆ. ವಿರಾಮ ಎಂದರೆ ಏನು ನಿಮ್ಮ ಲೆಕ್ಕದಲ್ಲಿ ಎಂದು. ಶಾಲೆಗೆ ರಜವಿದ್ದರೆ ಅದೇ ವಿರಾಮ ಎಂಬ ಬಾಲ ಕಲ್ಪನೆಯಿಂದ ಆರಂಭವಾಗಿ ವೀಕೆಂಡ್ನಲ್ಲಿ ದೊರೆಯುವುದೇ ರಜೆ, ಮನೆ ಕೆಲಸದಿಂದ ಮುಕ್ತರಾಗುವುದೇ ಬಿಡುವು, ಮನಸೋ ಇಚ್ಛೆ ಶಾಪಿಂಗ್ ಮಾಡುವಷ್ಟು ಸಮಯ ಸಿಕ್ಕರೆ ಅದೇ ಫ್ರೀ ಟೈಮ್ ಎಂದು ನಾನಾ ಲೌಕಿಕಗಳನ್ನು ಹಾದು ಈ ಲೋಕದೆಲ್ಲ ಬರೀ ಅಲ್ಪ ವಿರಾಮ, ಸರಿಯಾದ ಬಿಡುವು ಅಂದರೆ ಪೂರ್ಣ ವಿರಾಮ ಎಂದೆಲ್ಲ ಆಧ್ಯಾತ್ಮದವರೆಗೆ ತಲುಪಿತು. ಹಾಗೆ ನೋಡಿದರೆ ವಿರಾಮ ಎಂದರೆ ಏನು ಎಂಬುದಕ್ಕಿಂತ ವಿರಾಮದಲ್ಲಿ ಏನೇನು ಮಾಡಬಹುದು ಎಂಬ ಬಗ್ಗೆಯೇ ಹೆಚ್ಚಿನ ಕಲ್ಪನೆಗಳು ಜನರ ಮನದಲ್ಲಿ ಇದ್ದಂತೆ ಭಾಸವಾಯಿತು. ಕೆಲಸದ ಒತ್ತಡ ಸಿಕ್ಕಾಪಟ್ಟೆ ಇರುವಾಗ ಒಂದಿಡೀ ವಾರ ರಜ ಹಾಕ್ಕೊಂಡು ನಿದ್ದೆ ಮಾಡೋದು, ಮೊಬೈಲ್ ಸಿಗ್ನಲ್ ಸಿಗದಂಥ ಸ್ಥಳದಲ್ಲಿ ಪ್ರವಾಸ ಹೋಗೋದು, ಸರ್ವಾಂಗ ಸುಂದರ ರೆಸಾರ್ಟ್ನಲ್ಲಿ ಬಿದ್ದುಕೊಂಡು ಕಾದಂಬರಿ ಓದೋದು, ಪ್ರಪಂಚದ ಎಕ್ಸಾಟಿಕ್ ಅನ್ನುವಂಥ ರೆಸ್ಟೋರೆಂಟ್ಗಳಲ್ಲಿ ತಿಂಡಿ ತಿನ್ನೋದು, ಒಬ್ಬಳೇ ದೇಶ ದೇಶಗಳನ್ನು ಸುತ್ತೋದು, ಭಾಷೆ ತಿಳಿಯದ ನಾನಾ ದೇಶಗಳ ಸಿನಿಮಾ ನೋಡೋದು, ಜರ್ಮನಿಯ ವೇಗದ ಮಿತಿರಹಿತ ಹೈವೇಗಳಲ್ಲಿ ಉಸಿರುಗಟ್ಟುವಂತೆ ಕಾರ್ ಓಡಿಸೋದು, ವರ್ಷಾನುಗಟ್ಟಲೆಯಿಂದ ಭೇಟಿಯಾಗದ ಸ್ನೇಹಿತರನ್ನೆಲ್ಲ ಭೇಟಿ ಮಾಡೋದು, ಜೋರು ಮಳೆಯಲ್ಲಿ ಬಿಸಿ ಬಿಸಿ ಬಜ್ಜಿ ತಿಂತ ಚಹಾ ಕುಡಿಯೋದು, ನದಿ ತೀರದಲ್ಲಿ ಒಲೆ ಹೂಡಿ ಅಡಿಗೆ ಮಾಡಿಕೊಂಡು ಅಲ್ಲೇ ಟೆಂಟ್ ಹೂಡೋದು, ತೀರ್ಥಯಾತ್ರೆ ಹೋಗೋದು, ಓತಪ್ರೋತವಾಗಿ ಕವಿತೆ ಬರೆಯೋದು, ಹೀಗೆ ಒಂದಕ್ಕಿಂತ ಒಂದು ಆಸಕ್ತಿಕರ ಮತ್ತು ಮೋಜಿನ ಬಯಕೆಗಳು ಮೂಡಿಬಂದವು. ಆದರೆ ಹೆಚ್ಚಿನ ಒಲವು ವ್ಯಕ್ತವಾಗಿದ್ದು ಪ್ರವಾಸ ಮತ್ತು ತಿರುಗಾಟದ ಬಗ್ಗೆ. ಯಾಕೆ ಅಗತ್ಯ ಎನಿಸುತ್ತದೆ ನಮಗೆ ವಿರಾಮ? ಬಿಡುವಿಲ್ಲದ ಬದುಕಿಗೊಂದು ಅಲ್ಪ ವಿರಾಮ ಹಾಕುವುದಕ್ಕೆಂದೇ? ಉಸಿರಾಡುವ ಸಣ್ಣದೊಂದು ಅವಕಾಶಕ್ಕೆ ಇದು ಆಸ್ಪದವೇ? ಕೆಲವೊಮ್ಮೆ ದೇಹ ಮನಸ್ಸುಗಳಿಗೆ ತೀವ್ರ ದಣಿವಾದಾಗ ವಿರಾಮವೆಂಬುದು ಸರ್ವರೋಗವನ್ನೂ ನಿವಾರಿಸುವ ಮಾಯಾ ಮದ್ದಿನಂತೆ ಕೆಲಸ ಮಾಡುತ್ತದಲ್ಲ? ಹಾಗೆ ನೋಡಿದರೆ ಬಿಡುವು ಅಥವಾ ರಜಾ ಎನ್ನುವ ಕಲ್ಪನೆಗಳು ಬಹುಶಃ ನಾಗರಿಕತೆಯಷ್ಟೇ ಹಳೆಯದಿರಬಹುದು. ಕಾರಣ ಹಾಡು, ನೃತ್ಯ, ಚಿತ್ರಕಲೆ ಮುಂತಾದ ಲಲಿತ ಕಲೆಗಳ ಉಗಮಕ್ಕೂ ಬಿಡುವಿನ ಸಮಯದಲ್ಲಿನ ಮನೋಲ್ಲಾಸದ ಕಲ್ಪನೆಗೂ ಪ್ರಾಚೀನ ಕಾಲದ ನಂಟು. ಯಾವುದೋ ಕಾಲದಲ್ಲಿ ಅಳಿದ ನಾಗರಿಕತೆಗಳ ಕುರುಹುಗಳಲ್ಲೂ ಕಲೆಯ ಘಮ ಕಾಣುವುದೇ ಇದಕ್ಕೆ ಸಾಕ್ಷಿಯಾದೀತು. ಸಿಂಧೂ ಕಣಿವೆಯಲ್ಲಿ ದೊರೆತ ಲೋಹದ ಮೂರ್ತಿಗಳು, ಅಜಂತ ಎಲ್ಲೋರಾದ ಗುಹಾಂತರ ದೇವಾಲಯಗಳ ಶಿಲೆಗಳಲ್ಲಿ ಮೂಡಿದ ಚಿತ್ತಾರಗಳು, ಇಂಥವು ಬಹಳಷ್ಟು ಕಾಣಸಿಗುತ್ತವೆ. ಇಂಥದ್ದೇ ಬಿಡುವಿನ ಕಾಯಕದ ಕಲ್ಪನೆಗಳು ವಿಸ್ತಾರಗೊಂಡು ಹಲವಾರು ಕಲೆಗಳು, ರಂಗ ಚಟುವಟಿಕೆಗಳು, ಪ್ರವಾಸ, ನಾನಾ ಹೆಸರಿನ ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳು ಪ್ರಚಲಿತಕ್ಕೆ ಬಂದಿರಬಹುದೇ? ಸಾಮಾನ್ಯವಾಗಿ ಕೃಷಿ ಚಟುವಟಿಕೆಗಳಿಗೆ ಬಿಡುವಿರುವ ದಿನಗಳಲ್ಲೇ ನಾನಾ ದೇವರುಗಳ ತೇರು, ಜಾತ್ರೆಗಳು ನಡೆಯುವುದನ್ನು ಏನೆಂದು ವಿಶ್ಲೇಷಿಸಬಹುದು? ಈ ಜಾತ್ರೆಗಳ ಬೆನ್ನಿಗೆ ತೆರೆದುಕೊಳ್ಳುತ್ತಿದ್ದ ನಾಟಕ, ಸಿನಿಮಾ, ಸರ್ಕಸ್ನಂಥವನ್ನ ಮರೆಯಲುಂಟೆ? ನಾಟಕ, ಸಿನಿಮಾ ಎನ್ನುತ್ತಿದ್ದಂತೆ ಹಿಂದಿನ ದಿನಗಳ ಭಾನುವಾರ ಸಂಜೆಯ ಸಡಗರ ನೆನಪಾಗುತ್ತಿದೆ. ಟಿವಿ ಸಂಸ್ಕೃತಿ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ದಿನಗಳು. ಭಾನುವಾರವೆಂದರೆ ಸಾಮಾನ್ಯ ಸಂಭ್ರಮವೇ? ಇಡೀ ವಾರದ ಶ್ರಮವೆಲ್ಲ ಕಳೆಯುವ ವಿರಾಮದ ದಿನವದು. ಆದರೆ ಆ ದಿನ ಉಳಿದೆಲ್ಲ ದಿನಗಳಿಗಿಂತ ಹೆಚ್ಚಿನ ಗಡಿಬಿಡಿ. ಬೆಳಗ್ಗೆ ಟಿವಿಯಲ್ಲಿ ರಾಮಾಯಣ ಅಥವಾ ಮಹಾಭಾರತ ಬರುವುದರೊಳಗೆ ಮನೆಯ ಮಕ್ಕಳು, ಮಹಿಳೆಯರಿಂದ ಹಿಡಿದು ಸರ್ವರೂ ತಮ್ಮ ತಮ್ಮ ಕೆಲಸಗಳನ್ನು ನಿಪಟಾಯಿಸಿ ಪರದೆಯ ಮುಂದೆ ಪ್ರತಿಷ್ಠಾಪಿಸಿಕೊಳ್ಳಬೇಕು. ಅದರಲ್ಲೂ ಆ ಊರಲ್ಲಿರುವುದು ಒಂದೆರಡೇ ಟಿವಿಗಳು ಎಂದಾದರೆ ಆಯಾ ಮನೆಗಳು ಭಾನುವಾರಗಳಂದು ಪುಕ್ಕಟ್ಟೆ ಚಿತ್ರಮಂದಿರಗಳಾಗಿ ರೂಪಾಂತರ ಹೊಂದುತ್ತಿದ್ದವು. ಕಾರಣ ಬೆಳಗಿನ ರಾಮಾಯಣ ಮಾತ್ರವಲ್ಲದೆ ಸಂಜೆ ಪ್ರಸಾರವಾಗುತ್ತಿದ್ದ ಚಲನಚಿತ್ರ. ಮನೆ ಮಂದಿಯನ್ನು ಮಾತ್ರವೇ ಅಲ್ಲ, ಇಡೀ ಊರು ಕೇರಿಗಳನ್ನು ತಮ್ಮ ಬಿಡುವಿನ ವೇಳೆಯಲ್ಲಿ ಒಂದಾಗಿಸಿ ಕೂರಿಸುತ್ತಿದ್ದ ಚಟುವಟಿಕೆಗಳವು. ಗ್ರಾಮೀಣ ಭಾಗದಲ್ಲಿ ಪ್ರಚಲಿತವಿದ್ದ ನಾಟಕ, ಗೊಂಬೆಯಾಟದಂತಹ ರಂಗಕಲೆಗಳು, ಕರಾವಳಿ ಮತ್ತು ಮಲೆನಾಡಿನ ಪ್ರದೇಶಗಳ ಜೀವನಾಡಿ ಎನಿಸಿರುವ ಯಕ್ಷಗಾನ, ತಾಳಮದ್ದಲೆಯಂತಹ ಸಾಂಸ್ಕೃತಿಕ ತೊರೆಗಳ ಮೂಲಸೆಲೆಗಳನ್ನು ಬಿಡುವಿನ ಸಮಯದ ಮನೋಲ್ಲಾಸದ ಚೌಕಟ್ಟಿನಲ್ಲಿ ಹುಡುಕಬಹುದೇ? ಭಾಷೆಯ ಜಾಯಮಾನದಲ್ಲಿ ವಿರಾಮವನ್ನು ಹುಡುಕುವುದು ಆಸಕ್ತಿಕರ ವಿಷಯ. ಉದಾಹರಣೆಗೆ ಹೇಳುವುದಾದರೆ, ಬೇಸಿಗೆ ರಜೆಯ ದಿನಗಳವು, ಆದರೆ ಮನೆಯಲ್ಲಿ ಅಮ್ಮಂದಿರಿಗೆ ವಿಶ್ರಾಂತಿ ಇಲ್ಲದ ಕಾಲ. ಮಕ್ಕಳೇನು ಕಡಿಮೆಯೇ? ಸೂಟಿಯ ಒಂದೊಂದು ಕ್ಷಣವೂ ಹಾಳಾಗಲು ಅವಕಾಶ ನೀಡದಂತೆ ಕಟ್ಟುವಡೆದ ಎಳೆಗರುವಿನಂತೆ ಸ್ವಚ್ಛಂದವಾಗಿ ಹಾರಾಡುತ್ತಾರೆ. ಮಕ್ಕಳ ಭರಪೂರ ಕೆಲಸದಿಂದ ಪ್ರೇರಣೆ ಪಡೆದ ಸೂರ್ಯನು ನಿವೃತ್ತಿಯಿಲ್ಲದೆ ನಿಗಿ ನಿಗಿ ಉರಿಯುತ್ತಾನೆ. ಅಷ್ಟಾದರೂ ಬಿಸಿಲು ನೆರಳಿನ ಅಂತರವೇ ಗ್ರಹಿಸದಂತೆ ಬಯಲಿನಲ್ಲಿ ಕುಣಿಯುವ ಮಕ್ಕಳನ್ನು ಕಂಡಾಗ ಇಂಥದ್ದೇ ಬಿಡುಗಡೆ ನಮಗೂ ಬೇಕೆನಿಸಿದರೆ ಅಚ್ಚರಿಯಿಲ್ಲ. ನೋಡಿ, ವಿರಾಮ ಎಂಬ ಪದಕ್ಕೆ ಮಾಮೂಲು ಬಳಕೆಯ ಅರ್ಥಗಳ ಜೊತೆ ಜೊತೆಗೆ ಅವಕಾಶ, ಸ್ವಚ್ಛಂದತೆ, ಅಂತರ, ಬಯಲು ಎಷ್ಟೆಲ್ಲ ಛಾಯೆಗಳಿವೆಯಲ್ಲ ಒಂದು ಶಬ್ದಕ್ಕೆ. ಸಾಹಿತ್ಯವು ಬಿಡುವಿನ ಸೃಷ್ಟಿಯ ಒಂದು ಸಾಧ್ಯತೆ ಎಂದು ಗ್ರಹಿಸಿದರೆ ಕವಿ ಮನಸ್ಸಿನ ಚೇಷ್ಟೆಗಳತ್ತಲೂ ಕಣ್ಣಾಡಿಸಬಹುದು. ತಮಗೆ ಬೇಸಿಗೆ ರಜೆ ಬಂದಿದೆ ಎಂದು ಸಂಭ್ರಮಿಸುವ ಕವಿ ಬಿಆರ್ ಲಕ್ಷ್ಮಣರಾವ್ ಅವರ ಕಲ್ಪನೆಯ ಒಂದಿಷ್ಟು ಮಕ್ಕಳಿಗೆ ಸೂರ್ಯನ ಮಹಿಮೆಯನ್ನು ಹಾಡಬೇಕೆನಿಸುತ್ತದೆ. ಏಕೆ ರವಿಗಿಂಥ ತಾಪ, ಯಾರ ಮೇಲವನ ಕೋಪ ಎಂದು ಯೋಚಿಸುವ ಮಕ್ಕಳಿಗೆ ಕಡೆಗೆ ಅರಿವಾಗುವುದು, ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ದುಡಿಯುತ್ತಿಹನು ಪಾಪ ಎಂಬ ಸೂರ್ಯನ ನಿವೃತ್ತಿಯೇ ಇಲ್ಲದ ಕೆಲಸ. ಭಾನುವಾರ ಎಂಬ ಬಿಡುವು ಹಲವು ಕವಿಗಳ ಗಮನ ಸೆಳೆದಿದ್ದಿದೆ. ಕೆಎಸ್ ನರಸಿಂಹಸ್ವಾಮಿಗಳ ಇಂದು ಭಾನುವಾರ ಎನ್ನುವ ಪದ್ಯದ ಕೆಲವು ಸಾಲುಗಳಿವು. ಇಂದು ಭಾನುವಾರ, ಶಾಲೆಯಂಗಳದಲ್ಲಿ ಕತ್ತೆಗಳ ಸಂಸಾರ, ಧೂಳು ಸರಿಯುವ ಬೀದಿ, ಮುಚ್ಚಿದಂಗಡಿಯ ಆ ಕಪ್ಪು ಹಲಗೆಯನ್ನೋದಿ, ಸಂಡೇ ಹಾಲಿಡೇ, ವಾರಕ್ಕೆ ಒಂದು ದಿನ ಅಂಗಡಿಯ ಮುಚ್ಚುವುದು ನಮ್ಮ ಕಾಲದ ಒಂದು ಶಿಸ್ತು. ಅಂಗಡಿಯ ಮುಚ್ಚಿದರೆ ಹಗುರಾಗುವುದಿಲ್ಲ ನಮ್ಮ ಹೆಗಲೇರಿರುವ ವಸ್ತು. ವಿರಾಮ ತೆಗೆದುಕೊಂಡಿದ್ದರಿಂದ ನಮ್ಮ ಹೆಗಲೇರಿರುವ ಕರ್ತವ್ಯ, ಹೊಣೆಗಾರಿಕೆ ಹಗುರಾಗುವುದಿಲ್ಲ ಎಂಬುದು ಕವಿಯ ಇಂಗಿತ ಇರಬಹುದೇ? ಜಿಎಸ್ ಶಿವರುದ್ರಪ್ಪನವರ ಭಾನುವಾರ ಇದಕ್ಕಿಂತ ಸ್ವಲ್ಪ ಭಿನ್ನ. ಅಂಥ ಅವಸರವಿಲ್ಲ, ಬೆಳಗಿನ ನಿದ್ದೆಗಿನ್ನೊಂದಷ್ಟು ವಿಸ್ತರಣೆ ಕೊಡಬಹುದು, ಬೆಳೆದಿರುವ ಗಡ್ಡ ಇನ್ನೂ ಒಂದೆರಡು ತಾಸು ಕಾಯಬಹುದು ಎಂದು ಆರಂಭದಲ್ಲೇ ಕವಿ ಹೇಳುತ್ತಾರೆ. ಇಂಥ ನಿರುಮ್ಮಳತೆಯ ಲಹರಿಯಲ್ಲಿ ಕಚೇರಿಯ ಕೆಲಸಗಳನ್ನು, ದಿನದ ಜಂಜಾಟಗಳೆಲ್ಲವನ್ನೂ ಮರೆತಾವರಿಗೆ ಕವಿತೆಯ ಅಂತ್ಯದಲ್ಲಿ ಹೊಸ ಜ್ಞಾನೋದಯವಾಗುತ್ತದೆ. ಇಂಥ ಭಾನುವಾರದ ಒಂದು ಕ್ಷಣವನ್ನೇ ನಿತ್ಯವಾಗಿಸಿಕೊಂಡಿರಬಹುದೇ ಸಂತ ಸಿದ್ಧರ ಮನಸ್ಸು? ಹಾಗೆ ನೋಡಿದರೆ ಈ ಒಂದು ಕ್ಷಣದಲ್ಲಿ ನಾನೂ ಒಬ್ಬ ಸಿದ್ಧ, ಅಥವಾ ಸ್ವಲ್ಪ ಕೆಳಗಿನ ಬುದ್ಧ. ಇಂಥ ಭಾನುವಾರದ ಅಥವಾ ಬಿಡುವಿನ ಸಮಯದ ಬುದ್ಧರು ನಾವೆಲ್ಲರೂ ಹೌದಲ್ಲವೇ? ಹಾಗೆ ನೋಡಿದರೆ ಬಿಡುವೆಂಬುದು ಬಿಡುಗಡೆಯ ಒಂದು ಹಾದಿ ತಾನೇ?